ஸ்ரீகுருப்போ நம. ஹரிஹி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சுதம் ஷாபான்மணிக்ரீவ விமோசனம் ஸ்வநாமக்ரஹணாதேவாநிதஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திரபந்திதம் ஸ்வாந்தஸ்தானந்தசய்யாய பூர்ணஜ்ஞானரசார்ணசே உத்துங்கவாக்கரங்காய மத்வதுக்தாப்தயே நமஹ. குருமகிலகுணஜ்ஞம் சத்குணைகாதிவாசம் சமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவக்ஷாய நமதாம் காமதேனவே நீலாகராச்சிதானந்தலீலாகோபாலபாலிதான் வித்யா பயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சரிய ஹரிப்ரீதி சுவித்யாவாதசாரிண இஷ்டதான் கஷ்டஹர்த்ருன்ன வித்யாமான்யான் முனின் நம. வாஜராஜபதத்வந்த வாரிஜாசத்தமானசான் விஸ்வப்பிரிய குருன் வந்தே மந்தோஹம் தீவசுத்தி விசுத்தயே. சத்யம் சத்யம் புனசத்யம் விஷ்ணு தீர்த்தப்ரசாதத்தஹ ஸர்வே காமா பவந்த்யேவ ஷபதோ பிம்பசந்நிதௌ சிந்தாமணிம் ஸபக்தானாம் கல்பவ்ருக்ஷம் ச காமதம். ஸ்வாமினம் த்வாம் ரகுப்ரேமதீர்த்தம் வந்தே ஹ்யபீஷ்டதம் ஜரஜேஷ்டநிபாகாரம் ஜகதீஷபதாஸ்ரயம் ஜகதீதலவிக்யாதம் ஜகந்நாதகுரும் பஜே. ஸ்ரீகுருப்யோ நம. ஹரிஹி ஓம். ஹரிகதாமிருதசார குருகள கருணதிந்தாபனித்து பேழுவே பரமபகவத் பக்தரிதனாதரதி கேளுவது. நின்று வரைக்கும் ஜீவன பிரக்ரியா சந்தி அதுவா பித்ருகண விசார சந்தி அதரல்லி கெலவு பத்தியகள அர்த்தவன நோடிதுவு. அதரல் ஹெழ்த்தாயிதாரே ஷாத்த பத்ததி எம்ப ஒந்து கிரந்ததல்லி பிரமாணவன்ன பாவசூச்சனக்காரர் கொடுத்தாரே. பித்ராத்யந்தர்கத ஸ்ரீபதி அமர ரூப நிகர ஜானமேவ கர்மணி ஷாட்குண்யஸ்ய ஆபாதகம் ச பவேத். தந்தை தாய்களு அல்லி வந்திருக்கத்த ஷாதத்தில் பித்ருதேவதைகளேனிருத்தாரு. ஆ பித்ருதேவதைகளிலிருத்த ஸ்ரீபதிய அமர ரூபகள நிகர கும்பு அதர ஜான ஏனிருத்தல்ல அதே கர்மணி ஷாட்குண்யஸ்ய ஆபாதகம் ச பவேத். அந்த கர்மவன்ன பூர்ணகொளிஸ்தக்கூ ஏன் ஷாத்த மாடுத்தாரு ஆ ஷாத்தில் பகவந்தன ரூபகளெஷ்டிவே ஏனேனிவே ஹேகே நின்று ஏன் கெலச மாடுத்தா இவே என்பதன்ன சென்னாக திழுது மாடிதரே அவர பித்ருகளு ஆனந்த படுத்தாரந்த. அந்த ஒந்து வக்தி நம்ம வம்சத்தில் ஹுட்டிதாரல்ல அந்த தும்பா சந்தோஷ படுத்தாரந்த. ஹேகூ ஷாத்த மாடே மாடுத்தேவே. ஆ மாடுவ காலக்கு ಈ ಭಗವತ್ ರೂಪಗಳನ್ನ ದಾಸರಾಯರು ಕೊಟ್ಟದ್ದನ್ನ ಪಾರಾಯಣ ಮಾಡಿ ಮುಗಿಸದೆ ಆ ಕಾಲದಲ್ಲಿ ಚಿಂತನೆ ಮಾಡಿ ಆ ಭಗವದ್ ರೂಪಗಳಿಗೆ ನಮಸ್ಕಾರಗಳನ್ನ ಸಲ್ಲಿಸಿ ಶ್ರಾದ್ದ ಮಾಡಿದರೆ ಭಗವಂತ ಅತ್ಯಂತ ಪ್ರೀತನಾಗ್ತಾನೆ, ಪಿತೃದೇವತೆಗಳು ಸಂತೋಷದಿಂದಿರುತ್ತಾರೆ ಅಂತ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಳ್ತಾ ಇದ್ದಾರೆ. ನಂತರ ಜೀವನೊಳಗೆ ನಿಂತು ಇಲ್ಲಿ ಹೇಳುತ್ತಾ ಇದ್ದಾರೆ. ಸ ಜೀವನಾಮ ಭಗವಾನ್ ಜೀವಾಂತರ್ಗತ ಜೀವನಿಯಾಮಕ ಜೀವ ವಿಲಕ್ಷಣ ಜೀವನದ ಅಂತ ಏನು ದಾಸರಾಯರು ಹೇಳಿದ್ದಾರೆ ಅದನ್ನ ವಿವರಣೆ ಮಾಡಲಿಕ್ಕಾಗಿ ವಿಶೇಷವಾಗಿ ಈ ಸಂಧಿಯನ್ನು ಪ್ರಾರಂಭ ಮಾಡಿದ್ದು ಅಂತ ಧುಮಕಂಡಿ ಆಚಾರ್ಯರು ತಿಳಿಸಿಕೊಡ್ತಾರಿಲ್ಲಿ. ಭಗವಂತ ಜೀವನಾಮಕನಾಗಿ ಜೀವನೊಳಗೆ ನಿಂತಿದ್ದು ಅವನಿಗೆ ತೃಪ್ತಿ ಕೊಡತಕ್ಕಂಥವನಾಗ್ತಾನೆ ಈ ಶ್ರಾದ್ದಾದಿ ಕರ್ಮಗಳಿಂದ ಎಂಬುದನ್ನು ಇಲ್ಲಿ ತಿಳಿಸಿಕೊಡುತ್ತಾರೆ. ಇನ್ನ ಮುಂದಕ್ಕೆ ಹೊರಟದೆ ತಂದೆ ತಾಯಿಗಳ ಪ್ರೀತಿಗೋಸುಗ ನಿಂದ್ಯ ಕರ್ಮವ ತೊರೆದು ವಿಹಿತಗಳೊಂದು ಮೀರದೆ ಸಾಂಗ ಕರ್ಮಗಳಾಚರಿಸುವವರು ವಂದನೀಯರಾಗಿ ಇಳೆಯೊಳಗೆ ದೈನಂದಿನದಿ ದೈಶಿಕ ದೈಹಿಕ ಸುಖದಿಂದ ಬಾಳ್ವರು ಬಹುದಿವಸದಲ್ಲಿ ಕೀರ್ತಿಯುತರಾಗಿ. ತಂದೆ ತಾಯಿಗಳ ಅಂದ್ರೆ ಪಿತೃದೇವತೆಗಳ ಮತ್ತು ನಮ್ಮ ತಂದೆ ತಾಯಿಗಳ ಪ್ರೀತ್ಯರ್ಥವಾಗಿ ನಿಂದ ಕರ್ಮವ ತೊರೆದು ನಿಂದ್ಯವಾಗಿರತಕ್ಕಂತಹ ಕರ್ಮಗಳನ್ನ ಮಾಡದೆ ವಿಹಿತ ಕರ್ಮವನ್ನ ಒಂದೂ ಮೀರದೆ ಚೆನ್ನಾಗಿ ಮಾಡತಕ್ಕಂಥವರು ಹೇಗೆ ಭಗವಂತನ ಪ್ರೀತ್ಯರ್ಥ ಆ ಪಿತೃದೇವತೆಗಳು ಪ್ರೀತರಾಗಲಿ ಅಂತ ತಮ್ಮ ಬದುಕನ್ನೇ ಆ ಬದುಕಿನ ಮಾರ್ಗವನ್ನೇ ಶ್ರಾದ್ದ ಅಂತ ಮಾಡತಕ್ಕಂಥವರು. ಯದ್ಯಪಿ ನಾವು ಬರೀ ಶ್ರಾದ್ದ ಮಾಡಿದ್ರೆ ಅವರು ಸೇರೋದಲ್ಲ, ನಮ್ಮ ಇಡೀ ಪ್ರತಿಯೊಂದು ಕರ್ಮವೂ ಶ್ರಾದ್ದವೇ, ಶ್ರದ್ಧೆಯಿಂದ ಮಾಡತಕ್ಕಂಥದ್ದು. ಶ್ರದ್ಧೆಯಿಂದ ಭಗವದರ್ಪಣ ಬುದ್ಧಿಯಿಂದ ಮಾಡಿದ ಭಗವಂತನ ಪೂಜಾತ್ಮಕ ಬುದ್ಧಿಯಿಂದ ಮಾಡಿರತಕ್ಕಂಥ ಪ್ರತಿಯೊಂದು ಕರ್ಮ ದೇವರ ಪೂಜಾ ಎಂಬ ಅನುಸಂಧಾನದಿಂದ ಮಾಡಿರುವ ನಮ್ಮ ಇಡೀ ಜೀವನವೇ ದೊಡ್ಡ ಶ್ರಾದ್ದ ಕರ್ಮ. ಇದರಿಂದ ಭಗವಂತ ಪ್ರೀತನಾಗಿ ಆ ನಾವು ಬದುಕಿದ ಆ ಬದುಕಿನ ಚೂರು ಭಾಗವನ್ನ ಪಿತೃದೇವತೆಗಳಿಗೆ ಅಂದ್ರೆ ನಮ್ಮ ತಂದೆ ತಾಯಿಗಳಿಗೆ ತಲುಪಿಸ್ತಾನೆ ಭಗವಂತ. ಅವರಿಗೆ ತಾನಾಗಿ ಸೇರಿಬಿಡುತ್ತೆ, ನಾವು ಮಾಡಿದ ಎಲ್ಲಾ ಕರ್ಮಗಳಲ್ಲೂ ಭಾಗ ಅವರಿಗೆ ಹೋಗಿಯೇ ಹೋಗುತ್ತೆ. ಅದು ನಿಜವಾದ ಶ್ರಾದ್ದ ಅಂತ ಹೇಳ್ತಾ ಇದ್ದಾರೆ. ವರ್ಷಕ್ಕೆ ಒಮ್ಮೆ ನಾವು ಕೊಡುವಂತಹ ಅನ್ನದ ಮೂರು ಪಿಂಡಗಳೇ ಶ್ರಾದ್ದ ಅಲ್ಲ, ಒಂದು ಬ್ರಾಹ್ಮಣರಿಗೆ ಊಟ ಮಾಡಿಸುವುದೇ ಶ್ರಾದ್ದ ಅಲ್ಲ. ನಿಜವಾಗಿ ನಾವು ಬದುಕಿದ ಪ್ರತಿಯೊಂದು ದಿವಸವೂ ಕೂಡ ನಿಂದ ಕರ್ಮಗಳನ್ನ ತೊರೆದು ವಿಹಿತಗಳು ಒಂದೂ ಮೀರದೆ ಆ ಬದುಕಿನ ಪ್ರತಿಯೊಂದು ಕರ್ಮಗಳನ್ನು ಕೂಡ ಭಗವಂತನಿಗೆ ಆ ಪಿತೃಗಳಂತರ್ಯಾಮಿ ಭಗವಂತ ನೀನೇ ಅವಕಾಶ ಕೊಟ್ಟಿದ್ದೀಯಾ, ಇಂಥ ಒಳ್ಳೆ ವಂಶದಲ್ಲಿ ಒಳ್ಳೆ ಆಚಾರ ವಿಚಾರ ಇರತಕ್ಕಂತಹ ಒಂದು ಜನ್ಮವನ್ನ ಕೊಟ್ಟು ನನಗೆ ಉದ್ಧಾರ ಮಾಡಿದ್ದೀಯಾ ಎಂಬ ಕೃತಜ್ಞತೆಯನ್ನು ಸಲ್ಲಿಸಿದಾಗ ಭಗವಂತ ವಿಶೇಷವಾಗಿ ಪೂರ್ಣಾನುಗ್ರಹ ಮಾಡುತ್ತಾನೆ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಅದನ್ನೇ ಹೇಳ್ತಾರೆ, ಈ ರೀತಿಯಾಗಿ ತಮ್ಮ ಇಡೀ ಜೀವನದ ಕರ್ಮಗಳು ಏನು ಕರ್ಮಗಳಿವೆ ಆ ಕರ್ಮಗಳನ್ನೇ ಭಗವಂತನ ಪ್ರೀತ್ಯರ್ಥ ಮಾಡಿ ಇದೇ ದೊಡ್ಡ ಶ್ರಾದ್ದ ಅಂತ ಮಾಡತಕ್ಕಂಥವ್ರು ಯಾರಿದ್ದಾರೆ ಅಂಥವರ ವಿಶೇಷವಾದ ಆ ಜೀವನ ಬದುಕೆಂಬ ದೊಡ್ಡ ಶ್ರಾದ್ದ, ಆ ಶ್ರಾದ್ದವನ್ನ ಭಗವಂತ ಸ್ವೀಕಾರ ಮಾಡಿ ಅವರಿಗೇನು ಅನುಗ್ರಹ ಮಾಡುತ್ತಾನೆ, ವಂದನೀಯರಾಗಿ ಇಳೆಯೊಳಗೆ ಜಗತ್ತಿನಲ್ಲಿ ಪೂಜ್ಯರಾಗ್ತಾರಂತೆ ಅವರು. ದೈನಂದಿನದಿ ದೈಶಿಕ ದೈಹಿಕ ಸುಖ, ದೇಶಕ್ಕೆ ಸಂಬಂಧಪಟ್ಟದ್ದು, ಯಾವ ಯಾವ ದೇಶದಲ್ಲಿ ಅವರು ಇರ್ತಾರೋ ಆ ದೇಶಕ್ಕೆ ಸಂಬಂಧಪಟ್ಟ ಸಕಲ ವಿಶೇಷವಾಗಿರತಕ್ಕಂಥ ಸುಖ, ದೈಹಿಕ ಸುಖ ದೇಹಕ್ಕೆ ಸಂಬಂಧಪಟ್ಟಂತಹ ಸುಖ, ದೇಶಕ್ಕೆ ಸಂಬಂಧಪಟ್ಟಂತಹ ಸುಖ, ಇದರಿಂದ ಚೆನ್ನಾಗಿ ಸಂತೋಷದಿಂದ ಬಾಳ್ವರು ಬಹು ದಿವಸದಲ್ಲಿ ಕೀರ್ತಿಯುತರಾಗಿ ಇವರು ವಿಶೇಷ ಆಯುಷ್ಯ ಬೆಳೆಯುತ್ತೆ, ಅಪಮೃತ್ಯು ಪರಿಹಾರ ಆಗುತ್ತೆ, ಒಳ್ಳೆ ಕೀರ್ತಿವಂತರಾಗಿ ತುಂಬಾ ದಿವಸಗಳು ಭಗವಂತನ ಸೇವಾ ಮಾಡುತ್ತಾರೆ. ಇಲ್ಲಿ ಆಯುಷ್ಯ ತುಂಬಾ ಕಾಲ ಇರೋದು ದೊಡ್ಡದಲ್ಲ, ಆಯುಷ್ಯ ಬದುಕಿದ ಪ್ರತಿಯೊಂದು ದಿವಸವೂ ಪ್ರತಿಯೊಂದು ಕ್ಷಣವೂ ಆಧಾರಪೂರ್ವಕವಾಗಿ ಭಗವಂತನ ನೆನಪಿನಿಂದ ಕೂಡಿದ ಆಯುಷ್ಯ ಬೆಳೆಯುವುದು ನಮಗೆ ಮುಖ್ಯ. ಅಂಥ ಆಯುಷ್ಯ ಭಗವಂತ ಇಲ್ಲಿ ದಯಪಾಲಿಸ್ತಾ ಇದ್ದಾನೆ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಂಶಿ ಅಂಶ ಅಂತರ್ಗತ ತ್ರಯ ಹಂಸವಾಹನ ಮುಖ್ಯ ದಿವಿಜರ ಅಸಂಶಯದಿ ತಿಳಿದು ಅಂತರಾತ್ಮಕ ಶ್ರೀ ಜನಾರ್ದನನ ಸಂಸ್ಮರಣೆ ಪೂರ್ವಕದಿ ಷಡಧಿಕ ತ್ರಿಂಶತಿ ತ್ರಯ ರೂಪವರಿತು ವಿಪಾಂಸಗಣ ಪೂಜಿಸುವರವರೇ ಕೃತಾರ್ಥರೆನಿಸುವರು. ಇಲ್ಲಿ ಅಂಶಿ ಅಂಶ ಅಂತರ್ಗತ ಅಂತ ಭಗವಂತನ ರೂಪಗಳು ತಿಳಿಬೇಕು ಅಂತಾರೆ. ಅಂಶಿ ಅಂದ್ರೆ ಮೂಲ ರೂಪ, ನಾರಾಯಣ ರೂಪ. ಅಂಶ ಅಂದ್ರೆ ವಾಸುದೇವಾದಿ ರೂಪಗಳು, ಅಂದ್ರೆ ಭಗವಂತ ಸ್ವೀಕಾರ ಮಾಡಿದ ನಾನಾ ಅವತಾರ ರೂಪಗಳೆಲ್ಲ. ನಂತರ ಅಂತರ್ಗತ ಜೀವಾಂತರ್ಗತ ರೂಪ ಅಂತ ಈ ಮೂರು ರೂಪದಿಂದ ಅಂತ ಹೇಳಿದರು. ಅಥವಾ ಇನ್ನೊಂದು ಹೇಳುತ್ತಾರೆ, ಹಂಸವಾಹನ ಮುಖ್ಯ ದಿವಿಜರ ಅಂದ್ರು ಅಂದ್ರೆ ಹಂಸವಾಹನ ಬ್ರಹ್ಮದೇವರೇ ಮೊದಲಾದ ಸಮಸ್ತ ತತ್ವಾಭಿಮಾನಿಗಳ ದೇವತೆಗಳ ಮೂಲ ರೂಪ ಅಂಶಿ, ಅವರ ಅವತಾರಾದಿ ರೂಪ ಅಂಶ, ಈ ದೇವತೆಗಳ ಹೊರಗಿರತಕ್ಕಂಥ ಅಂತರ್ಗತ ಆ ಹರಿಯ ರೂಪಗಳನ್ನ ಅಸಂಶಯದಿ ತಿಳಿದು ಅಂತ ಇದಕ್ಕೆ ಎರಡರ್ಥವನ್ನ ತಿಳಿಸಿಕೊಟ್ರು. ಇನ್ನ ವಿಶೇಷವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಂಶಿ ಅಂಶ ಅಂತರ್ಗತ ಅಂತ ಹೇಳಿದಾಗ ಇಲ್ಲಿ ನಮ್ಮ ಶರೀರದಲ್ಲಿರತಕ್ಕಂಥ ತತ್ವಾಭಿಮಾನಿ ದೇವತೆಗಳು ಯಾರಿದ್ದಾರೆ ಅವರ ಮೂಲ ರೂಪ ಅಂಶರೂಪ, ಅವರು ನಮ್ಮಲ್ಲಿರತಕ್ಕಂತಹ ಅಂತರ್ಗತ ಈ ಶರೀರದಲ್ಲಿರತಕ್ಕಂತಹ ಅವರ ರೂಪಗಳು. ಅಂದ್ರೆ ಅವರ ಮೂಲ ರೂಪ ಅಂಶಿ, ಅವರ ಅವತಾರ ರೂಪಗಳೆಲ್ಲ ಅಂಶಗಳು. ಅಷ್ಟಲ್ಲದೆ ಅಂತರ್ಗತ ರೂಪ ಅಂದ್ರೆ ಪ್ರತಿಯೊಬ್ಬರಲ್ಲೂ ನಿಂತು ಕೆಲಸ ಮಾಡಿಸ್ತಕ್ಕಂತಹ ರೂಪಗಳೇನಿವೆ, ಈ ಮೂರನ್ನು ಕೂಡ ಚೆನ್ನಾಗಿ ತಿಳ್ಕೊಂಡು ಆ ರೀತಿಯಾಗಿ ನಂತರ ಅಂತರಾತ್ಮಕ ಶ್ರೀ ಜನಾರ್ದನನ ಸಂಸ್ಮರಣೆ ಪೂರ್ವ ಕದಿ. ಇಲ್ಲಿ ದೇವರ 96 ರೂಪ, ಷಡಧಿಕ 33 ರೂಪವರಿತು ಅಂದ್ರು. ಆರಧಿಕವಾಗಿರತಕ್ಕಂಥ 33 ಅಂದ್ರೆ 96 ರೂಪಗಳು, ಷಣ್ಣವತಿ ರೂಪಗಳನ್ನ 24 ವಸುಗಳಲ್ಲಿ, 33 ಏಕಾದಶ ರುದ್ರರಲ್ಲಿ, 36 ದ್ವಾದಶ ಆದಿತ್ಯರಲ್ಲಿ ವಿಶೇಷವಾಗಿರತಕ್ಕಂತಹ ರೂಪಗಳು. ಅದಲ್ಲದೆ ಕರ್ತೃ ಕರ್ಮ ಕ್ರಿಯ, ಕರ್ತೃ ಅಂದ್ರೆ ಜೀವ, ಜೀವನೊಳಗಿರತಕ್ಕಂತಹ ರೂಪ ಯಾರು, ಅನಿರುದ್ಧ ನಾಮ ಜೀವಶಬ್ದಿತಃ ಅಂತ ಹೇಳ್ತಾ ಇದ್ದಾರೆ ಭಗವಂತ. ಜೀವಶಬ್ದಿತನ ಜೀವ ಎಂಬ ಹೆಸರಿಂದ ಕರೆಸಿಕೊಂಡವ ಅನಿರುದ್ಧನಿದ್ದಾನ. ಅದರಿಂದ ಕರ್ತೃ ಕರ್ಮ ಕ್ರಿಯಾ, ಈ ರೀತಿಯಲ್ಲಿ 96 ರೂಪಗಳಿಂದ ಭಗವಂತ ವಿಶೇಷವಾಗಿ ಶ್ರೀ ಜನಾರ್ದನ ಇದ್ದಾನೆ ಅಂತ ತಿಳ್ಕೊಂಡು. ಅಂದರೆ ಹೇಗೆ ಇಲ್ಲಿ ವಿಶೇಷವಾಗಿ ಅಂದರೆ, ನಮ್ಮ ತಂದೆ ತಾಯಿಗಳು ಯಾರು ಹೋಗಿದ್ದಾರೆ ಅವರೊಳಗೆ ಭಗವದ್ ರೂಪಗಳು. ಹೇಗೆ ಅಂದರೆ, ಅಲ್ಲಿ ಅವರವರ ಬಿಂಬಮೂರ್ತಿ ಅಂಶಿ, ಅವರ ಶರೀರದಲ್ಲಿರತಕ್ಕಂಥ ವಿಶೇಷವಾಗಿರತ ಭಗವದ್ ರೂಪಗಳೆಲ್ಲ ಬಂದು ಅಂಶ ಅಂದ್ರು, ಅಂಶಿ ಅಂಶ. ಇನ್ನು ಅಂತರ್ಗತ ಅಂದ್ರೆ ತತ್ವಾಭಿಮಾನಿ ದೇವತೆಗಳು, ಅವರ ಶರೀರದಲ್ಲಿ ತತ್ವಾಭಿಮಾನಿ ದೇವತೆಗಳು ಇರ್ತಾರಲ್ಲ, ಆ ತತ್ವಾಭಿಮಾನಿ ದೇವತೆಗಳು ಒಳಗಿರುವ ಭಗವದ್ ರೂಪಕ್ಕೆ ಅಂತರ್ಗತ ಅಂದ್ರು. ಈ ಮೂರು ರೂಪಗಳನ್ನು ತಿಳಿಯಬೇಕು. ಹೇಗೆ ನಮ್ಮೊಳಗೆ ಬಿಂಬಮೂರ್ತಿ ಅಂಶಿ, ಆ ಅಂಶಿಯಿಂದ ಬಂದಿರತಕ್ಕಂಥವೇ ಅಂಶಗಳು, ನಂತರ ಅಂತರ್ಗತ ಅಂದ್ರು. ಇಲ್ಲಿ ಸ್ವಲ್ಪ ವಿಭಾಗವನ್ನು ಚೆನ್ನಾಗಿ ತಿಳಿಯಬೇಕು. ಷೋಡಶಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದನ್ನ, ನಮ್ಮ ಸ್ವರೂಪ ದೇಹ, ಅದರ ಮೇಲೆ ಲಿಂಗ ದೇಹ, ಅದರ ಮೇಲೆ ಅನಿರುದ್ಧ ದೇಹ, ಮೂರು ದೇಹಗಳಿವೆ. ಅನಿರುದ್ಧ ದೇಹದಲ್ಲೂ ಇಂದ್ರಿಯಗಳು, ಅಲ್ಲೆಲ್ಲ ಅನಂತ ಭಗವದ್ ರೂಪಗಳು ನಿಂತಿವೆ ಅನಿರುದ್ಧ ದೇಹದಲ್ಲಿ. ಲಿಂಗ ದೇಹದಲ್ಲೂ ಅನಂತ ಭಗವದ್ ರೂಪಗಳು ನಿಂತಿವೆ. ಸ್ವರೂಪ ದೇಹದಲ್ಲೂ ಅನಂತ ಭಗವದ್ ರೂಪಗಳು ನಿಂತಿವೆ. ಸ್ವರೂಪ ದೇಹದ ಒಳಗಿರತಕ್ಕಂಥದ್ದು ಬಿಂಬರೂಪ. ಇಲ್ಲಿ ಸ್ವರೂಪ ದೇಹದಲ್ಲಿ ಇರತಕ್ಕಂಥ ಅನಂತ ರೂಪಗಳು, ಲಿಂಗ ದೇಹದಲ್ಲಿರುವ ಅನಂತ ಭಗವದ್ ರೂಪಗಳು, ಅನಿರುದ್ಧ ದೇಹದಲ್ಲಿರತಕ್ಕಂಥ ಅನಂತ ಭಗವದ್ ರೂಪಗಳು ವಿಶೇಷವಾಗಿ ಬಿಂಬನಿಂದ ಹೊರಟು ಬಂದ ರೂಪಗಳು ಅಂತ ಹೇಳ್ತಾರೆ. ಇಲ್ಲಿ ಬಿಂಬ ಅಂಶಿ, ಆ ಬಿಂಬನಿಂದ ಹೊರಟು ಬಂದ ಈ ಮೂರು ದೇಹಗಳಲ್ಲಿ ಇರತಕ್ಕಂಥ ಅನಂತ ಭಗವದ್ ರೂಪಗಳು ಅಂಶಗಳು. ಇಲ್ಲಿ ಚೂರು ವ್ಯತ್ಯಾಸ, ಸ್ಥೂಲ ದೇಹದಲ್ಲೂ ಅನಂತ ಭಗವದ್ ರೂಪಗಳು ನಿಂತಿವೆ, ಆದರೆ ಈ ಅನಂತ ಭಗವದ್ ರೂಪಗಳು ಬಿಂಬನಿಂದ, ಬಿಂಬ ರೂಪದಿಂದ ಹೊರಟು ಬಂದ ರೂಪಗಳಲ್ಲ ಅಂದ್ರು. ಇದು ಎಲ್ಲಿಂದ ಬಂದ ರೂಪ ಅಂದ್ರೆ, ಹೊರಗಡೆ ಸರ್ವತ್ರ ವ್ಯಾಪ್ತನಾದ ಭಗವದ್ ರೂಪ ಏನಿದೆ, ನಾರಾಯಣ ರೂಪ, ಆ ನಾರಾಯಣ ರೂಪದಿಂದ ಈ ಸ್ಥೂಲ ಶರೀರದ ಹೃದಯದಲ್ಲಿರತಕ್ಕಂಥ ಭಗವದ್ ರೂಪದ ಉತ್ಪತ್ತಿ, ಆ ರೂಪದಿಂದ ವಿಶೇಷವಾಗಿ ಈ ಶರೀರದಲ್ಲಿ, ಸ್ಥೂಲ ಶರೀರದಲ್ಲಿರತಕ್ಕಂಥ ಅನಂತ ರೂಪಗಳ ಉತ್ಪತ್ತಿ ಎಂಬುದನ್ನು ತಿಳಿಸಿಕೊಡ್ತಾರೆ. ಆ ರೀತಿಯಲ್ಲಿ ಅಂಶಿ ಅಂದರೆ ನಮ್ಮ ಬಿಂಬರೂಪ, ಇನ್ನ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹದಲ್ಲಿರತಕ್ಕಂಥ ಎಲ್ಲ ಭಗವದ್ ರೂಪಗಳು ಅಂಶಗಳು. ಅಂತರ್ಗತ ಅಂತೇಳಿ ಶಬ್ದ ಎಲ್ಲಿ ಪ್ರಯೋಗ ಮಾಡುತ್ತಾರೆ ಅಂದ್ರೆ, ಸ್ಥೂಲ ದೇಹದ ಭಗವದ್ ರೂಪಗಳಿಗೆಲ್ಲ ಅಂತರ್ಗತ ರೂಪಗಳು ಅಂತ ಹೇಳ್ತಾರೆ. ಯಾಕಿದು ಹೀಗೆ ಅಂದರೆ, ತತ್ವಾಭಿಮಾನಿ ದೇವತೆಗಳ ವ್ಯಾಪಾರ ಆಗುವುದೇ ಸ್ಥೂಲ ದೇಹದಲ್ಲಿ ವಿಶೇಷವಾಗಿ ಅಲ್ಲಿ ಹೇಳ್ತಾರೆ. ತತ್ವಾಭಿಮಾನಿಗಳಿಗೆ ಸ್ವರೂಪ ದೇಹದಲ್ಲಿ ಪ್ರವೇಶವಿಲ್ಲ, ಲಿಂಗ ದೇಹದಲ್ಲಿ ಪ್ರವೇಶವಿಲ್ಲ, ಅನಿರುದ್ಧ ದೇಹದಲ್ಲಿ ಪ್ರವೇಶ ಇದ್ದರೂ ಕೂಡ ಅವರಿಗೆ ಕಾರ್ಯವಿಲ್ಲ. ಅವರ ರೂಪದಲ್ಲಿ, ಅವರೊಳಗೆ ಯಾರು, ನಮ್ಮ ಭಾರತೀ ದೇವಿಯರು ನಿಂತು ಕೆಲಸ ಮಾಡಿಸ್ತಾರೆ ಎಂಬುದನ್ನು ತಿಳಿಸಿಕೊಡುತ್ತಾರೆ. ಗುಣತ್ರಯಾತ್ಮಕವಾದ ಲಿಂಗದೋಳು ಅನುರೂಪಲಾಗಿ ತೋರಂಗ, ಮುಖ ಅನಿಲಾಂತರ್ಗತ ಪಾಂಡುರಂಗ, ಪಾದ ವನಜಾಯುಗಳ ಮತ್ತ ಭೃಂಗ, ಲೆನಿಸಿ ತತ್ವ ಕಾರ್ಯ ಅನಿರುದ್ಧ ದೇಹಸ್ಥ ಅನಿಮೀಷ ರುಳುಪೊಕ್ಕು ದ್ವಿನವರೂಪದಿ ಮಾಡ್ಪೇ ಭಾರತೀ ಮಜ್ಜನನೀಯೇ ಭಾರತೀ. ವೇದಾಸರು ಭಾರತೀ ದೇವಿ ಸ್ತೋತ್ರ ಮಾಡುತ್ತಾ, ಅಮ್ಮ ಅನಿರುದ್ಧ ದೇಹಸ್ಥ ಅನಿಮಿಷರುಳು ಪೊಕ್ಕು ದ್ವಿನವ ರೂಪದಿ ಮಾಡ್ಪೆ. ದ್ವಿನವ ಎರಡು ಒಂಬತ್ತು ಅಂದ್ರೆ ಹನ್ನೊಂದು, ಹನ್ನೊಂದು ಇಂದ್ರಿಯಗಳಲ್ಲಿ ಈ ಅನಿರುದ್ಧ ದೇಹದಲ್ಲಿರ್ತಕ್ಕಂತಹ ಹನ್ನೊಂದು ಇಂದ್ರಿಯಗಳಲ್ಲಿ ಹನ್ನೊಂದು ಇಂದ್ರಿಯಾಭಿಮಾನಿ ದೇವತೆಗಳು ಇದ್ರೂ ಕೂಡ ಅವರಿಗೆ ಚೇಷ್ಟೆ ಇಲ್ಲ, ಅವರೊಳಗೆ ನೀನೇ ನಿಂತು ವಿಶೇಷವಾಗಿ ಕಾರ್ಯವನ್ನ ಮಾಡುತ್ತೀಯಮ್ಮ ಅಂದ್ರು. ಹಾಗಾದರೆ ಈ ತತ್ವಾಭಿಮಾನಿಗಳ ವ್ಯಾಪಾರ ಎಲ್ಲಿ ನಡೆಯುತ್ತೆ ಅಂದರೆ ನಮ್ಮ ಸ್ಥೂಲ ದೇಹದಲ್ಲೇ, ಅದರಿಂದ ಇಲ್ಲಿ ಅಂತರ್ಗತ ರೂಪಗಳು ಅಂತ ಹೇಳಿದರು. ಅದರಿಂದ ಇಲ್ಲಿ ಅಂಶಿ ಅಂಶ ಅಂತರ್ಗತ ಅನೇಕ ರೀತಿಯಲ್ಲಿ ಇದನ್ನು ಬಿಡಿಸ್ತಾ ಇದ್ದಾರೆ. ಹಾಗೆ ಒಂದು ರೀತಿಯಲ್ಲಿ ಅಂಶಿ ಅಂದ್ರೆ ಮೂಲ ರೂಪ, ಅಂಶ ಅಂದ್ರೆ ವಾಸುದೇವಾದಿ ರೂಪಗಳು, ಮತ್ತು ಅಂತರ್ಗತ ಅಂದ್ರೆ ಜೀವ ಅಂತರ್ಗತ ರೂಪ ಅಂತ ಒಂದು ಮೂರು ರೀತಿಯಾಗಿ ಈ ರೀತಿ ಬಿಡಿಸ್ತಾರೆ. ಹಾಗೆ ಅಂಶಿ ಅಂಶ ಅಂತರ್ಗತ ಈ ಮೂರು ಅಷ್ಟೇ ಅಲ್ಲ, ನಮ್ಮ ಶರೀರದಲ್ಲಿರುವ ತತ್ವಾಭಿಮಾನಿಗಳು ಅವರಲ್ಲೂ ಕೂಡ ಅವರ ಹೃದಯದಲ್ಲಿರತಕ್ಕಂತಹ ಮೂರ್ತಿ ಅಂಶಿ, ಅವರ ಅವತಾರ ರೂಪಗಳಲ್ಲಿರತಕ್ಕಂತಹ ಭಗವದ್ ರೂಪ ಅಂಶ, ಅವರು ಎಲ್ಲ ಜೀವರಾಶಿಗಳಲ್ಲಿ ನಿಂತು ಕೆಲಸ ಮಾಡಿಸುವಾಗ ಅಲ್ಲಿಂತಿರುವ ರೂಪ ಅಂತರ್ಗತ ಅಂತ. ಒಟ್ಟಾರೆ ಅಂಶ ಅಂಶ ಅಂತರ್ಗತ ಈ ಮೂರು ರೂಪಗಳನ್ನ ಸರ್ವತ್ರ ಬ್ರಹ್ಮದೇವರು ಮೊದಲುಕೊಂಡು ಸ್ತಂಭ ಪರ್ಯಂತ ಎಲ್ಲರಲ್ಲೂ ಕೂಡ ಅಸಂಶಯದಿ ತಿಳಿದು ಭಗವಂತನೇ ನಿಂತು ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದು ಅಂತರಾತ್ಮಕ ಶ್ರೀ ಜನಾರ್ದನ ಎಲ್ಲರ ಅಂತರ ಒಳಗೆ ಇರತಕ್ಕಂತಹ ಭಗವಂತ ಅಂತಹ ಅಂತರಾತ್ಮಕ ಅಂತ ಹೇಳಿದರೆ ಒಳಗೆ ತಾನೇ ನಿಂತು ಅಂದ್ರೆ ಆತ್ಮಕ ಶಬ್ದ ಆತ್ಮಕ ಶಬ್ದಕ್ಕೆ ಅರ್ಥ ಹೇಳುತ್ತಾರೆ ಇವನೇ ಆತ್ಮ. ಆದ್ದರಿಂದ ಆತ್ಮಕ ಅಂತ ಹಿಂದಿನ ಪದದಲ್ಲಿ ಅರ್ಥ ತಿಳಿಸಿಕೊಟ್ರು. ಆ ರೀತಿಯಲ್ಲಿ ಅಂತರಾತ್ಮಕ ಒಳಗೆ ತಾನೇ ಸ್ವಾಮಿಯಾಗಿ ನಿಂತಿರುವವ ಅಂತ ಶ್ರೀ ಜನಾರ್ದನ. ಜನಾರ್ದನ ಅಂದ್ರೆ ಜನಾನ್ ಅಂದ್ರೆ ದುರ್ಜನಾನ್ ಅರ್ಧಯತಿ ಇತಿ ಜನಾರ್ದನ. ನಮ್ಮ ದೇಹದಲ್ಲಿ ನಾನಾ ಇಂದ್ರಿಯಗಳಲ್ಲಿ ನಿಂತು ದುಷ್ಟ ವ್ಯಾಪಾರಕ್ಕೆ ಪ್ರಚೋದನೆ ಕೊಡತಕ್ಕಂತಹ ದೈತ್ಯರು ಯಾರ್ಯಾರಿದ್ದಾರೆ ಅವರನ್ನೆಲ್ಲ ಅರ್ಧಯತಿ ಸಂಹಾರ ಮಾಡುತ್ತಾರೆ, ನರಕಕ್ಕೆ ಕಳಿಸಿಕೊಡುತ್ತಾರಾದ್ದರಿಂದ ದೇವರಿಗೆ ಜನಾರ್ದನ ಅಂತ ಹೆಸರು. ಅಷ್ಟೇ ಅಲ್ಲ, ಜನನವನ್ನು ಅರ್ಧನ ಮಾಡುವವ, ಎಲ್ಲರ ಈ ಹುಟ್ಟನ್ನೇ ನಾನಾ ರೀತಿಗೆ ಹುಟ್ಟಿಗೆ ಕಾರಣವಾದಂತಹ ಸಂಸಾರ, ಸಂಸಾರ ಅಂದ್ರೆ ಲಿಂಗದೇಹ, ಲಿಂಗದೇಹವನ್ನ ಕಡಿದು ಹಾಕುವವನಾದ್ದರಿಂದ ನಾರಸಿಂಹನಿಗೇನೆ ಜನಾರ್ದನ ಅಂತ ಹೆಸರು ಅಂದ್ರು. ಅಂಥ ಶ್ರೀ ಜನಾರ್ದನನ ಸಂಸ್ಮರಣೆ ಪೂರ್ವಕದಿ ಅಂದರೆ ಆ ಪಿತೃಕಾಲದಲ್ಲಿ ಶ್ರಾದ್ದದಲ್ಲಿ ಯಾವ ಅಂದ್ರೆ ಭೋಜ್ಯ ಪದಾರ್ಥದಲ್ಲಿ ಭೋಕ್ತೃಗಳಲ್ಲಿ ಮತ್ತು ವಿಶೇಷವಾಗಿ ಕಾಲದಲ್ಲಿ ಕರ್ತೃ ಕರ್ಮ ಕ್ರಿಯೆಗಳಲ್ಲಿ ವಸುರುದ್ರ ಆದಿತ್ಯರಲ್ಲಿ ಎಲ್ಲ ದೇವತೆಗಳಲ್ಲಿ ವಿಶೇಷವಾಗಿ ಈ ರೀತಿಯಾಗಿ ಭಗವದ್ ರೂಪಗಳನ್ನು ತಿಳಿದು ಸಂಶಯವಿಲ್ಲದೆ ಶ್ರಾದ್ದ ಕರ್ಮ ಯಾರು ಮಾಡುತ್ತಾರೋ ಅವರ ಪಿತೃಗಳು ವೈಕುಂಠದಲ್ಲಿ ಆನಂದದಿಂದ ನರ್ತನೆ ಮಾಡುತ್ತಾರೆ, ಪಿತೃರೂಪದಿಂದ ಭಗವಂತನೇ ಉದ್ಧಾರ ಮಾಡುತ್ತಾನೆ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಮೂರು ಮೊರೆ ಸಾವಿರದ ಮೇಲ್ ಅರೆ ನೂರೈದು ರೂಪದಿ ಜನಾರ್ದನ ಸೂರಿಗಳು ಮಾಡುವ ಸಮಾರಾಧನೆಗೆ ವಿಘ್ನಗಳು ಬಾರದಂತೆ ಬಹು ಪ್ರಕಾರ ಖರಾರಿ ಕಾಪಾಡುವನು ಸರ್ವ ಶರೀರಗಳೋಳಿದ್ದು ಅವರವರ ಪೆಸರಿಂದ ಕರೆಸುತ್ತಲೀ. ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ ಅವರವರ ಪೆಸರಿಂದ ಕರೆಸುತ್ತಲಿ, ಎಲ್ಲಿ ಸರ್ವ ಶರೀರಗಳೊಳಗಿದ್ದು ಅಂದ್ರು. ಎಲ್ಲಿ ಶರೀರಗಳೊಳಗಿದ್ದು ಅಂದ್ರೆ ಹೇಳ್ತಾರೆ ಧಾನ್ಯದಲ್ಲಿ, ಆ ಧಾನ್ಯದಲ್ಲಿ ಇರತಕ್ಕಂತಹ ಜೀವಿಗಳ ರಕ್ಷಣೆ, ಭೋಜ್ಯ ಪದಾರ್ಥಗಳು ಅಲ್ಲಿರುವ ಆ ಪದಾರ್ಥ ರಕ್ಷಣೆ, ಶ್ರಾದ್ದ ಕರ್ತವ್ಯನ ಕರ್ತವ ರಕ್ಷಣೆ, ಶ್ರಾದ್ದ ಕರ್ಮದಲ್ಲಿ ಶ್ರಾದ್ದ ಕ್ರಿಯೆಯಲ್ಲಿ, ಇನ್ನ ಭಗವಂತ ಆ ಭೋಜನ ಮಾಡತಕ್ಕಂತಹ ಪದಾರ್ಥವನ್ನ ಅದಕ್ಕೆ ತೃಪ್ತಿ ಕೊಡುವ ತಾಕತ್ತನ್ನು ಕೊಟ್ಟು ಅದನ್ನು ರಕ್ಷಣೆ ಮಾಡುತ್ತಾನೆ, ಭೋಕ್ತೃಗಳಲ್ಲಿದ್ದು ರುಚಿಯನ್ನ ಕೊಟ್ಟು ಭೋಜನ ಮಾಡುವ ತಾಕತ್ತನ್ನು ಕೊಟ್ಟು ತಾನೇ ಭೋಜನ ಮಾಡಿ ಮಾಡಿಸ್ತಾನೆ. ಇನ್ನ ಕರ್ತೃ ಕರ್ಮ ಕ್ರಿಯೆಗಳಲ್ಲಿ ಎಲ್ಲಾ ಕಡೆ ತಾನೇ ಇದ್ದು ಅವರವರ ಹೆಸರಿಂದ ಕರೆಸುತ್ತಾ ಆಯಾ ಹೆಸರಿಂದ ತಾನೇ ಕರೆಸಿಕೊಂಡು ಯಾರು ಜನಾರ್ದನನೇ ನಿಂತಿರುತ್ತಾನೆ ಭಗವಂತ. ಎಷ್ಟು ರೂಪದಿಂದ ಇಲ್ಲಿ ನಿಂತಿರುತ್ತಾನೆ ಅಂದ್ರೆ 3,605 ರೂಪದಿ ಎಂದರು. 3,555 ರೂಪ. 3,500 ಅಂದ್ರೆ ಗೊತ್ತು, ನಂತರ 600 ಅಂದ್ರೆ 50, 600 ಅಂದ್ರೆ 50, ಅದಕ್ಕೊಂದು 5 ಸೇರಿಸಿದ್ರೆ 55. ಒಟ್ಟಾರೆ 3,555 ರೂಪಗಳಿಂದ ಜನಾರ್ದನ ವಿಶೇಷವಾಗಿ ನಿಂತು, ಅಂದ್ರೆ ಅಂಕಾನಾಂ ವಾಮತೋಗತಿ ಅಂತ ಜನಾರ್ದನ ಶಬ್ದವನ್ನ ಜ ಅಂದ್ರೆ 3ನೇ ಇದರಲ್ಲಿ ಬಂದಿದೆ, ನ ಅಂದ್ರೆ 5, ದ ಅಂದ್ರೆ 3, ರ ಅಂತ ಹೇಳಿದಾಗ 2, ಒಟ್ಟಾರೆ ಸೇರಿ ಎಲ್ಲಾ ಸೇರಿಸಿಕೊಂಡು ಜನಾರ್ದನ ಅಂದ್ರೆ 3,555 ರೂಪಗಳಿಂದ ಭಗವಂತ ತಾನೇ ನಿಂತುಕೊಂಡಿದ್ದು ಈ ಶ್ರಾದ್ದ ಕಾಲದಲ್ಲಿ ಮಾಡತಕ್ಕಂತಹ ಸೂರಿಗಳು ಮಾಡುವ ಸಮಾರಾಧನೆಗೆ. ಸೂರಿಗಳು ಅಂದ್ರೆ ಆಯಾ ಪಿತೃಗಳಲ್ಲಿ ಪದಾರ್ಥಗಳಲ್ಲಿ, ಒಟ್ಟಾರೆ ನೋಡಿ ಶ್ರಾದ್ದ ಶಬ್ದಕ್ಕರ್ತ ಇಲ್ಲಿ ಶ್ರಾದ್ದ ಮಾಡಿದವು ಅಂತ ಹೇಳಿದ್ರೆ ಏನು ಶ್ರಾದ್ದ ಮಾಡಿದ್ರಿ ಅಂದ್ರೆ ಭಗವಂತನಿಗೆ ನಾವು ಪೂಜಾ ಸಲ್ಲಿಸಿದ್ದು, ಅಲ್ಲಲ್ಲಿರತಕ್ಕಂಥ ಭಗವದ್ ರೂಪಗಳಿಗೆ ಪೂಜಾ ಸಲ್ಲಿಸಿದ್ದು, ಪಿತೃಗಳಲ್ಲಿ ವಿಶ್ವೇ ದೇವತೆಗಳಲ್ಲಿರುವ ಭಗವಂತನಿಗೆ ಪೂಜಾ ಸಲ್ಲಿಸಿದ್ದು, ಅರ್ಘ್ಯ ಪಾದ್ಯ ಪಿಂಡ ಪ್ರದಾನ ನಾನಾ ರೀತಿ ಭೋಜನಾದಿಗಳು ಎಲ್ಲದರಿಂದ ಅಲ್ಲಿ ಹೇಗೆ ಸಲ್ಲಿಸಿದ್ದು ಅಂದ್ರೆ ಅವರೊಳಗಿರುವ ಭಗವಂತನಿಗೆ ಪೂಜಾ ಆ ಪದಾರ್ಥಗಳಲ್ಲಿ ಹಾಕಿದ ಅನ್ನ ಮೊದಲಾದ ಪದಾರ್ಥಗಳಲ್ಲಿ, ಪಿಂಡಾದಿಗಳಲ್ಲಿ ಮತ್ತು ಎಳ್ಳು ಅಕ್ಕಿ ಮೊದಲಾದ ಪದಾರ್ಥಗಳಲ್ಲಿ, ದರ್ಭೆಗಳಲ್ಲಿ ಮಂತ್ರಗಳಲ್ಲಿ ತಂತ್ರದಲ್ಲಿ ನಡೆದ ಶ್ರಾದ್ದ ಕರ್ಮದಲ್ಲಿ ಎಲ್ಲಾ ಕಡೆ ಕೂಡ ಆ ಭೋಕ್ತೃಗಳಲ್ಲಿ ಭೋಜ್ಯ ಪದಾರ್ಥಗಳಲ್ಲಿ ಭಗವದ್ ರೂಪಗಳನ್ನು ಅನುಸಂಧಾನ ಮಾಡಿ ಆ ರೂಪಗಳನ್ನ ಅಲ್ಲಲ್ಲಿರುವ ಪಿತೃದೇವತೆಗಳಲ್ಲಿ ವಿಶ್ವೇ ದೇವತೆಗಳಲ್ಲಿ ನಿಂತಿರುವ ಭಗವಂತನಿಗೆ ಐಕ್ಯ ಅನುಸಂಧಾನ ಮಾಡುವುದೇ ಶ್ರಾದ್ದ. ಇದು ಬಿಟ್ಟರೆ ಶ್ರಾದ್ದವೇ ಇಲ್ಲ ಅಂತಂದ್ರು. ಯಜ್ಞ ಅಂದ್ರೂ ಅಷ್ಟೇ, ಅಂದರೆ ಅಗ್ನಿಯಲ್ಲಿ ನಿಂತಿರುವ ಭಗವದ್ ರೂಪಕ್ಕೆ ಪದಾರ್ಥಗದ ಭಗವದ್ ರೂಪದ ಐಕ್ಯ ಅನುಸಂಧಾನವೇ ಯಜ್ಞ. ಆದರೆ ಶ್ರಾದ್ದದಲ್ಲೂ ಅಷ್ಟೇ, ಪಿತೃದೇವತೆಗಳಲ್ಲಿ ನಿಂತಿರತಕ್ಕಂತಹ ಭಗವದ್ ರೂಪಕ್ಕೆ ಕೊಟ್ಟ ತಂತ್ರ ಮಂತ್ರ ಪದಾರ್ಥಾದಿಗಳಲ್ಲಿರತಕ್ಕಂತಹ ಭಗವದ್ ರೂಪಗಳನ್ನ ಐಕ್ಯ ಅನುಸಂಧಾನ ಪೂರ್ವಕ ಭಗವಂತನಿಗೆ ಅವನ ರೂಪಗಳನ್ನೇ ಅರ್ಪಿಸುವುದು ನಿಜವಾದ ಶ್ರಾದ್ದ. ಈ ತಿಳುವಳಿಕೆ ನಮಗೆ ಮಾಮೂಲಾಗಿ ಕೇಳಿದಾಗ ಬಂದಿರುತ್ತೆ, ಶ್ರಾದ್ದ ಕಾಲಕ್ಕೆ ಹಾರಿ ಹೋಗಿರುತ್ತೆ. ಶ್ರಾದ್ದ ಕಾಲಕ್ಕೆ ಪ್ರಯತ್ನ ಪೂರ್ವಕವಾಗಿ ಬರುವಂತೆ ಪ್ರಯತ್ನ ಪಡಬೇಕು. ಅದಕ್ಕೆ ಭಗವಂತನಿಗೆ ಶರಣಾಗತರಾದರೆ ತನಾಗಿ ಆ ಕಾಲದಲ್ಲಿ ವಿಶೇಷವಾಗಿ ನೆನಪು ಕೊಟ್ಟು ಉದ್ಧಾರ ಮಾಡುತ್ತಾನೆ. ಇವತ್ತು ಯಾರು ಶ್ರಾದ್ದ ಮಾಡಿದವರು ಅಲ್ಲಿಗೆ ಹೋದರೆ ಅವರು ಹೇಳಿದ್ರು, ನಿನ್ನೆ ಶ್ರಾದ್ದ ಪ್ರಕ್ರಿಯೆ ಎಲ್ಲ ಕೇಳಿ 2 ದಿವಸದಿಂದ ಕೇಳುತ್ತಾ ಇದ್ದೇವೆ, ಅದನ್ನೇ ಇವತ್ತು ಶ್ರಾದ್ದದಲ್ಲಿ ನಾವು ಅನುಸಂಧಾನ ಮಾಡಿದ್ದೇವೆ ಅಂತ ಹೇಳಿದಾಗ ತುಂಬಾ ಸಂತೋಷ ಆಯಿತು. ಯಾಕೆ ಅಂತ ಹೇಳಿದ್ರೆ ಈ ಹೇಳಿದ್ದನ್ನ ಕೇಳಿ ಬಿಡುವ ದುಷ್ಟ ಚಾಲ್ತಿ ನಮ್ಮಲ್ಲಿ ರೂಢವಾಗಿ ಬಂದ್ಬಿಟ್ಟಿದೆ. ಪ್ರವಚನ ಕೇಳೋದು ಬಿಟ್ಟು ಬಿಡೋದು, ಪ್ರವಚನ ಕೇಳೋದು ಬಿಡೋದು. ನೀವು ಮಾತ್ರ ಅಲ್ಲ, ನಾವು ಅಷ್ಟೇ, ಪ್ರವಚನ ಹೇಳೋದು ಬಿಡೋದು, ನೀವು ಕೇಳಿ ಬಿಡೋದು, ಎರಡು ಇಬ್ಬರು ಹಾಗೆ ಇರ್ತೇವೆ. ಅದರಿಂದ ಹಾಗಲ್ಲದೆ ಆ ಹೇಳಿದ್ದಾಗಲಿ ಕೇಳಿದ್ದಾಗಲಿ ವಿಶೇಷವಾಗಿ ಅನುಷ್ಠಾನಕ್ಕೆ ಕರ್ಮ ಮಾಡಿದಾಗ ಅನುಸಂಧಾನಕ್ಕೆ ಬಂದರೆ ಬಹಳ ಆನಂದ ಆಗುತ್ತೆ. ಇಂಥ ಒಬ್ಬ ನಮ್ಮ ಕುಲದಲ್ಲಿ ಹುಟ್ಟಿದಾನಲ್ಲ ಅಂತ ದೇವತೆಗಳು, ಪಿತೃದೇವತೆಗಳು, ನಮ್ಮ ತಂದೆ ತಾಯಿಗಳು ಎಲ್ಲರೂ ಕೂಡ ಆನಂದದಿಂದ ನರ್ತನೆ ಮಾಡುತ್ತಾರಂತೆ. ಅಂಥ ಶ್ರಾದ್ದ ನಾವ್ಯಾಕೆ ಮಾಡಬಾರದು, ಅದನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಆ ರೀತಿ ಅನುಸಂಧಾನ ಮಾಡತಕ್ಕಂಥವ್ರು ಮಾಡತಕ್ಕಂಥ ಏನು ಶ್ರಾದ್ದಾದಿಗಳಿದೆ ಅದಕ್ಕೆ ಬರುವ ವಿಘ್ನಗಳು ಬಾರದಂತೆ, ಆ ಏನೇನು ವಿಘ್ನಗಳು ಇರುತ್ತೋ ಅದು ಬಾರದಂತೆ ಮಾಡುತ್ತಾನೆ. ಅಂದ್ರೆ ಇಲ್ಲಿ ನೋಡಿ ರಹಸ್ಯ, ವಿಘ್ನಗಳು ಬಾರದಂತೆ ಅಂದರೆ ವಿಘ್ನಗಳೇನು ಇವರ ಪ್ರಾರಬ್ಧ ಕರ್ಮಾನುಸಾರ ಒದಗಿ ಬರ್ತಾನೆ ಇರುತ್ತೆ, ಅದು ದೇವರೇ ಕೊಡೋದು. ಆ ವಿಘ್ನಗಳು ಜಡ, ಆ ವಿಘ್ನಗಳಲ್ಲಿ ದೇವರೇ ನಿಂತು ವಿಘ್ನಗಳು ಬರುವಂತೆ ಮಾಡುತ್ತಾನೆ. ಆದರೆ ತನ್ನ ಚಿಂತನೆ ಇವರಲ್ಲಿ ತಾನೇ ಭಗವಂತ ಮೂಡಿಸಿರ್ತಾನೆ. ಆದ್ದರಿಂದ ಅದಕ್ಕೆ ಒಲಿದು ತಾನೇ ಆ ವಿಘ್ನಗಳನ್ನು ತಂದುಕೊಟ್ಟ ತಾನೇ ಅದನ್ನು ಪರಿಹಾರ ಮಾಡುತ್ತಾನೆ. ಅಂದರೆ ಭಯಕೃತ ಭಯನಾಶನ ಎಂಬುದು ಸಾರ್ಥಕ ಆಗುತ್ತೆ ಭಗವಂತನ ವಿಷಯದಲ್ಲಿ. ಅಂದರೆ ನಮ್ಮ ಕರ್ಮಾನುಸಾರ ಏನೇನು ದುಃಖಗಳು ಕೊಡಬೇಕೋ ಕೊಟ್ಟೇ ಕೊಡುತ್ತಾನೆ, ಆದರೆ ಇನ್ನೊಂದು ರೂಪದಿಂದ ತಾನೇ ನಿಂತು ಆ ಭಯಗಳನ್ನು ಪರಿಹಾರ ಮಾಡಿ ರಕ್ಷಣೆ ಮಾಡುತ್ತಾನೆ. ಇದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮೂರುವರೆ ಸಾವಿರದ ಮೇಲು ಅರೆ ನೂರೈದು ರೂಪದಿ ಜನಾರ್ದನ ಸೂರಿಗಳು ಮಾಡುವ ಸಮಾರಾಧನೆಗೆ ವಿಘ್ನಗಳು ಬಾರದಂತೆ ಬಹುಪ್ರಕಾರ ಖರಾರಿ ಕಾಪಾಡುವನು ಅಂದ್ರು. ಬಹುಪ್ರಕಾರ ಅಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ ಭಗವಂತ ದುಷ್ಟ ರಾಕ್ಷಸ ಪಿಶಾಚಾರಿಗಳ ಬಾಧೆ ಬಾರದಂತೆ ಮಾಡುತ್ತಾನಂತೆ ಇಲ್ಲಿ ಸಮಾರಾಧನೆ ಅಂದ್ರೆ ಶ್ರಾದ್ದಾದಿಗಳು ಮಾಡುವಾಗ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಳ್ಳನ್ನ ಸ್ವೀಕಾರ ಮಾಡಿ ಎಳ್ಳಿನಿಂದ ವಿಶೇಷವಾಗಿ ವಿಕೀರ ಅಂದ್ರೆ ಎಲ್ಲಾ ಕಡೆ ಎಳ್ಳನ್ನ ಹಾಕುವುದಿದೆ ಮಂತ್ರಗಳಿಂದ. ಅಪಹತ ಅಸುರ ರಕ್ಷಾಂಶು ಪಿಶಾಚಾಹ ಅಂತ ಯಾಗೆ ವಿಶೇಷವಾಗಿ ಹೇಳ್ತಾ ಹಾಕ್ತಾರೆ. ಯಾವತ್ತಿಲಾಹ ಮನುಷ್ಯಸ್ತು ಗೃಹೀತಾ ಪಿತೃಕರ್ಮಣಿ ಗಚ್ಚಂತೆ ಭೀತಾ ಅಸುರಾಹ ಸಿಂಹತ್ರಸ್ತ ಮೃಗ ಇವ ಅಂತ ಹೇಳ್ತಾ ಇದ್ದಾರೆ. ಸಿಂಹವನ್ನ ನೋಡಿದ ಮಿಕ್ಕ ಮೃಗಗಳು ಹೇಗೆ ಓಡಿ ಹೋಗುತ್ತೋ ಹಾಗೆ ಶ್ರಾದ್ದ ಕರ್ಮದಲ್ಲಿ ಎಳ್ಳನ್ನು ಕೈಯಲ್ಲಿ ಹಿಡಿಕೊಂಡು ಆ ಎಲ್ಲಾ ಕಡೆ ಹಾಕುವಂತಹ ಮನುಷ್ಯರನ್ನ ನೋಡಿ ಪಿಶಾಚಿಗಳು ಅಸುರರು ಎಲ್ಲ ಓಡಿ ಹೋಗ್ತಾರೆ. ಅದರಲ್ಲಿ ಗಮನಿಸಬೇಕಾಗಿದ್ದು ಎಳ್ಳು ಹಿಡ್ಕೊಂಡಷ್ಟು ಮಾತ್ರಕ್ಕೆ ಅವರು ಯಾರು ಓಡಲ್ಲ. ಈ ಎಳ್ಳಿನಲ್ಲಿ ಭಗವದ್ ರೂಪಗಳು ಪಿತೃಗಳಲ್ಲಿ ಎಲ್ಲಾ ಕಡೆ ಭಗವದ್ ರೂಪಗಳನ್ನು ಚಿಂತನೆ ಮಾಡತಕ್ಕಂಥವ್ರು ಯಾರು ಎಳ್ಳನ್ನು ಹಿಡ್ಕೊಳ್ತಾರೆ ಅಂಥ ಕಾಲಕ್ಕೆ ಎಲ್ಲರೂ ಓಡಿ ಹೋಗ್ತಾರೆ. ಇಲ್ಲೆಲ್ಲಾ ಕಡೆ ಕೂಡ ಪಾವನವಾಗಿರತಕ್ಕಂಥ ಭಗವದ್ ರೂಪಗಳ ನೆನಪು ಎಳ್ಳಿನಲ್ಲಿ ಎಳ್ಳಿನ ಆಕಾರದಲ್ಲಿ ಭಗವದ್ ರೂಪ ಎಲ್ಲಾ ಕಡೆ ಭಗವಂತನ ನೆನೆಸಿ ಅವನ ಪ್ರೀತ್ಯರ್ಥವಾಗಿ ಶ್ರಾದ್ದ ಪಿತೃ ತಂದೆ ತಾಯಿಗಳಲ್ಲಿ ನಿಂತು ಅಭಿಮಾನ ತೋರಿದ ತಂದೆ ತಾಯಿ ಅಂತ ಹೆಸರಿಟ್ಟುಕೊಂಡ ನಮ್ಮ ಭಗವಂತ ಏನಿದ್ದಾನೆ ಶ್ರಾದ್ದ ಸ್ವಾಮಿ ಅವನ ಪ್ರೀತ್ಯರ್ಥವಾಗಿ ಮಾಡತಕ್ಕಂಥ ಶ್ರಾದ್ದ. ಹೇಗೆ ಅಂದರೆ ನಾವು ಯಾರ ಮೇಲೂ ಅಭಿಮಾನ ತೋರಬೇಕು. ಅದು ತೋರಿದ್ದು ಹೇಗೆ ಅಂದರೆ ಒಂದು ಗೊಂಬೆಯ ಮೂಲಕ ಅವರ ಮೇಲೆ ತೋರದು. ಆ ಗೊಂಬೆಯಲ್ಲಿ ನಾನಾ ಎಲೆಕ್ಟ್ರಾನಿಕ್ ಚಿಪ್ ಏನೋ ಇಟ್ಟವು, ನಾವು ರಿಮೋಟ್ ಕಂಟ್ರೋಲ್ ನಮ್ಮಲ್ಲಿತ್ತು, ನಮಗೆ ಬೇಕಾದವರ ಹತ್ರ ಗೊಂಬೆಯನ್ನು ಕಳಿಸಿದವು. ಆ ಗೊಂಬೆ ಹೋಗಿ ಅವರ ಹತ್ರ ನಾವು ಹೇಗೆ ಅದರಲ್ಲಿ ಎಲ್ಲಾ ಸಿಸ್ಟಮ್ ಇಟ್ಟಿದ್ದೆವೋ ಆ ಪ್ರಕಾರ ಅಯ್ಯೋ ಅವರಿಗೆಲ್ಲ ವಿಶೇಷವಾದಂತಹ ಅಭಿಮಾನ ತೋರುತ್ತೆ, ಉಪಚಾರ ಮಾಡುತ್ತೆ, ಎಲ್ಲಾ ಮಾಡುತ್ತಾ ಇದೆ. ಅವರೇನು ತಿಳಿದರು ಕಳಿಸಿಕೊಟ್ಟಂತ ಅದರಲ್ಲಿ ಗೊಂಬೆಯಲ್ಲಿ ಏನು ಅಭಿಮಾನ ಕಾಣುತ್ತಾ ಇದೆ, ಅಭಿಮಾನ ತೋರುತ್ತಾ ಇದೆ, ಆ ಅಭಿಮಾನ ತೋರಿದ್ದು ನಾವು ಎಂಬುದು ಗೊತ್ತಿಲ್ಲದೆ ಗೊಂಬೆಯೇ ತೋರ್ತಾ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಹೂವಿನ ಹಾರ ಎಲ್ಲ ಹಾಕಿ ಮಾಡ್ತಾ ಬಂದ್ರು. ಹಾಗೆಯೇ ನಾವು ಕೂಡ ಬದುಕಿದಷ್ಟು ಕಾಲ ತಂದೆ ತಾಯಿ ಎಂಬ ಗೊಂಬೆಯನ್ನಿಟ್ಟು ಆ ಜೀವರನ್ನಿಟ್ಟು ಆ ಜೀವರನ್ನ ನಮ್ಮ ಹತ್ರ ಕಳಿಸಿ ಆ ಗೊಂಬೆಗಳ ಮೂಲಕ ನಮ್ಮ ಮೇಲೆ ಅವರಲ್ಲಿ ಅಪ್ಪ ಹೀಗೆ ಅಭಿಮಾನ ಪಡು, ಹಾಗೆ ಅಭಿಮಾನ ಪಡು, ಹೀಗೆ ತೋರು, ಹಾಗೆ ತೋರು ಅಂತ ದೇವ ಬುದ್ಧಿ ಹುಟ್ಟಿಸಿದ್ರೆ ಅಭಿಮಾನ ಆ ಹೇಳಿದ್ದನ್ನ ಪಡುತ್ತಾರೆ. ಇಲ್ಲ ಅವ ಒಳಗೆ ತಿರುಗಿಸಿಬಿಟ್ರೆ ರಿಮೋಟ್ ಕಂಟ್ರೋಲ್ ಬೇರೆ ತರ ತಿರುಗಿಸಿದರೆ ದ್ವೇಷವೂ ಮಾಡುತ್ತಾ ಹೋಗ್ತಾರೆ. ಗೊಂಬೆಗಳಂತ ಇವರು ಹಾಗಾದ್ರೆ ಅವರ ಮೂಲಕ ಅಭಿಮಾನ ತೋರಿದ್ದು ಯಾರು ಭಗವಂತ. ಹಾಗಾದ್ರೆ ಶ್ರಾದ್ದ ಯಾರಿಗೆ? ಶ್ರಾದ್ದ ಅಂದ್ರೆ ಶ್ರದ್ಧೆಯಿಂದ ನಮ್ಮ ವಿಶೇಷವಾಗಿರತಕ್ಕಂತಹ ಕೃತಜ್ಞತೆಯನ್ನ ಸಲ್ಲಿಸುವುದು ಯಾರಿಗೆ ಅಂದ್ರೆ ಈ ತಂದೆ ತಾಯಿಗಳ ಮೂಲಕ ನಾವು ಸಲ್ಲಿಸಬೇಕು. ಯಾರಿಗೆ? ಭಗವಂತನಿಗೆ. ನಿಜವಾದ ತಂದೆ ನಿಜವಾದ ತಾಯಿಯವ, ಅದರಿಂದ ಅವನ ಪ್ರತ್ಯರ್ಥವಾಗಿ ಶ್ರಾದ್ದ ಕರ್ಮ ಮಾಡಬೇಕು. ಸ್ವಾಮಿ ನಿನ್ನ ಮೂಲಕ ಅಭಿಮಾನ ತೋರಿದ ಇವರು ಚೆನ್ನಾಗಿರಲಿ, ಅವರ ಮೂಲಕ ಅಭಿಮಾನ ತೋರಿದಂಥ ನಿನ್ನಗೆ ನಿನಗೆ ನಿಂತ್ಕೊಳ್ಳಿಕ್ ಸಾಧ್ಯ ಹರಿಯೇ, ಅವರ ಮೂಲಕ ನಿನ್ನ ರೂಪಗಳನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಆ ಪದಾರ್ಥದಲ್ಲಿ ನೀ ಕೊಟ್ಟ ಪದಾರ್ಥ ನಿನ್ನದೇ, ಈ ಪದಾರ್ಥ ನೀನೇ ಸ್ವೀಕಾರ ಮಾಡಬೇಕು. ಏನು ಬೇಡದ ಪದಾರ್ಥ ನಿನಗಿದು, ಅದು ಗೊತ್ತು ನನಗೆ. ಆದರೆ ಇದು ಬಿಟ್ಟರೆ ಕೊಡಲಿಕ್ಕೆ ನನಗೆ ಏನು ಇಲ್ಲ. ನನ್ನ ಭಕ್ತಿ ಕೊಡಲಿಕ್ಕೆ ಇದೊಂದೇ ಮಾರ್ಗ. ನನ್ನ ಭಕ್ತಿಯನ್ನ ಈ ಪದಾರ್ಥಗಳ ಮೂಲಕ ತುಂಬಿ ಪಿತೃಗಳ ಮೂಲಕ ನಿನಗೆ ಕೊಡ್ತಾ ಇದ್ದೇನೆ. ಯಾ ನಿಜವಾದ ತಂದೆ ತಾಯಿ ನೀನೇ ಅಂತ ಯಾರಾದರೆ ತಿಳ್ಕೊಂಡಿರ್ತಾರೋ ಅವರನ್ನು ಸೂರಿಗಳು ಅಂತ ಕರೀತಾರೆ. ಹಾಗಾದರೆ ನಿಜವಾದ ಶ್ರಾದ್ದ ಅಂದ್ರೆ ಶ್ರದ್ಧೆಯಿಂದ ಮಾಡಿರತಕ್ಕಂಥ ಕರ್ಮ, ಕೃತಜ್ಞತೆಯನ್ನು ತೋರಿಸುವಂತಹ ಕರ್ಮ ಯಾರಿಗೆ ಮಾಡಿದ್ದು? ಪಿತೃಗಳಂತರ್ಯಾಮಿ ಭಗವಂತನಿಗಾಗಿ ಮಾಡಿದ್ದು. ನೀನೇ ಅಭಿಮಾನ ತೋರಿದ್ದು ಈ ಗೊಂಬೆಗಳ ಮೂಲಕ, ಅದರಿಂದ ನಿನ್ನ ಪಾದಾರವಿಂದಕ್ಕೆ ಇದನ್ನು ಅರ್ಪಣೆ ಮಾಡುತ್ತಾ ಇದ್ದೇನೆ ಅಂತ ತಿಳಿದವರೇ ಸೂರಿಗಳು. ಅಂಥವರು ಮಾಡತಕ್ಕಂಥ ಏನು ಸಮಾರಾಧನೆ ಮಾಡುತ್ತಾ ಇರ್ತಾರೆ, ಅದಕ್ಕೆ ವಿಘ್ನಗಳು ಬಾರದಂತೆ ಬಹುಪ್ರಕಾರ ಕಾಪಾಡುತ್ತಾನೆ. ಒಂದು ಕಡೆ ಕರ್ತೃವಿನ ಮೇಲೆ ನಾನಾ ರೀತಿಯಾಗಿರ್ತಕ್ಕಂತಹ ಅಪಮೃತ್ಯು, ವ್ಯಾಧಿ, ನಾನಾ ತೊಂದರೆಗಳು ಬರ್ತಾ ಇರುತ್ತೆ. ಇನ್ನ ಪದಾರ್ಥಗಳಲ್ಲಿ ದೋಷಗಳು ಎಲ್ಲಾ ರೀತಿಯಲ್ಲೂ ಕೂಡ. ಇನ್ನ ಹೊರಗಿನ ಶ್ರಾದ್ದಕರ್ಮ ಮಾಡಿದಾಗ ಚೂರು ಮರೆತರೆ ಸಾಕು ಪಿಶಾಚಾರಿಗಳು ಹೊತ್ತುಕೊಂಡು ಹೋಗುತ್ತೆ. ಇಂಥ ಕಾಲಕ್ಕೆ ಭಗವಂತ ರಕ್ಷಣೆ ಮಾಡುತ್ತಾ ಇರುತ್ತಾನೆ. ಆಗ ಸಂಶಯ ಬರುತ್ತೆ, ಇವೆಲ್ಲ ತಿಳ್ಕೊಂಡವರು ಸೂರ್ಯಗಳು, ಅವರು ಮಾಡೋ ಸಮಾರಾಧನೆ ಭಗವಂತ ರಕ್ಷಣೆ ಮಾಡುತ್ತಾನೆ, ಮತ್ತೆ ನಮ್ಮಂಥವರು ಮಾಡೋದಕ್ಕೆ ಏನು ಗೊತ್ತಿಲ್ಲಲ್ಲ, ಅಂಥವರು ಮಾಡುವನ್ನ ಭಗವಂತ ರಕ್ಷಣೆ ಮಾಡುತ್ತಾನ ಅಂತ ಸಂಶಯ ಬಂದರೆ ಅದು ಹೇಳ್ತಾ ಇದ್ದಾರೆ. ಯಾರು ಕೂಡ ಒಮ್ಮೆಲೆ ಸೂರ್ಯಗಳಾಗಲ್ಲ, ಎಲ್ಲರೂ ಕೂಡ ಹಿಂದಿನ ಜನ್ಮಗಳಲ್ಲಿ ಸಾಮಾನ್ಯವಾಗಿದ್ದು ಸಾಧನೆ ಮಾಡಿ 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 ನಂತರ ಸ್ಥಾನಕ್ಕೆ ಬಂದವರೇ. ಅದಕ್ಕೆ ಭಗವಂತ ನಾವು ಹುಟ್ಟಿದ ಅಂದ್ರೆ ಮೊದಲನೇ ಜನ್ಮದಿಂದ ಕೊನೆಯ ಜನ್ಮ ಪರ್ಯಂತ ಯಾವುದಾದ್ರೂ ಒಂದು ಜನ್ಮದಲ್ಲಿ ಸಾಧನೆ ಪೂರ್ಣಗೊಳಿಸಿ ಅಲ್ಲಿ ಎಲ್ಲಾ ಜನ್ಮಗಳ ಕರ್ಮವನ್ನ ವಿಶೇಷವಾಗಿ ಅರ್ಪಣೆ ಮಾಡುವಂತೆ ಮಾಡುತ್ತಾನೆ. ಇದು ಅರಣ್ಯಕಾಚಾರ್ಯರು ಹೇಳಿದಂತಹ ರಹಸ್ಯ ಹೇಳ್ತಾರೆ. ಅಲ್ಲಿ ಒಂದು ಜನ್ಮದಲ್ಲಿ ಎಲ್ಲಾ ಜನ್ಮಗಳ ಕರ್ಮವನ್ನ ಅಲ್ಲಲ್ಲಿ ಮಾಡಿದ ಶ್ರದ್ಧಾದಿ ಕರ್ಮಗಳನ್ನ ವಿಶೇಷ ಅನುಸಂಧಾನದಿಂದ ಅರ್ಪಣೆ ಮಾಡುವಂತೆ ಮಾಡಿ ಸೂರಿಗಳು ಎಂಬ ಶಬ್ದ ಅಲ್ಲಿ ಸಾರ್ಥಕಗೊಳಿಸ್ತಾನೆ. ತಾನೇ ಜ್ಞಾನ ಕೊಟ್ಟು ಉದ್ಧಾರ ಮಾಡುತ್ತಾನೆ. ಆ ರೀತಿಯಲ್ಲಿ ಸ್ವಾಮಿ ಎಲ್ಲರನ್ನು ಕೂಡ ಬಹು ಪ್ರಕಾರ ಖರ ಆರಿ ಕಾಪಾಡುವನು. ಸರ್ವ ಶರೀರಗಳು ಇದ್ದು ಅವರವರ ಪೆಸರಿಂದ ಕರೆಸುತ್ತಲಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಖರನಾಮಕ ದೈತ್ಯನ ಸಂಹಾರ ಮಾಡಿರ್ತಕ್ಕಂಥ ರಾಮಚಂದ್ರ, ಅದು ಅವನಿಂದ ಅಭಿನ್ನನಾಗಿರ್ತಕ್ಕಂಥ ಜನಾರ್ದನ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಇದಕ್ಕೊಂದು ಪ್ರಮಾಣವನ್ನ ವ್ಯಾಸದಾಸ ಸಿದ್ಧಾಂತ ಕೌಮುದಿಕಾರರು ಕೊಡ್ತಾರೆ. ತ್ರಿ ಸಹಸ್ರಾರ್ಧ ಸಹಸ್ರ ಪಂಚ ಪಂಚಾಶದಾತ್ಮಕ ತಾತ್ವಿಕಾಶ್ರಿತ ಚಾರ್ವಾಂಗ ಸಮಾರಾಧನ ವಿಘ್ನಹೃತ್ ಅಂತ ತಾತ್ವಿಕಾಶ್ರಿತ ಚಾರ್ವಾಂಗ ಎಂಬ ರಹಸ್ಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅದ್ಭುತವಾದ ಈ ಪ್ರಮಾಣ ಇಲ್ಲಿ ಹೇಳ್ತಾ ಇದ್ದಾರೆ. ಈ 3555 ರೂಪಗಳಿಂದ ತಾತ್ವಿಕ ದೇವತೆಗಳು ತತ್ವಾಭಿಮಾನಿ ದೇವತೆಗಳಲ್ಲಿ ಇದ್ದುಕೊಂಡು ಭಗವಂತ ಸಮಾರಾಧನ ವಿಘ್ನಕೃತ ಸಮಾರಾಧನೆಗೆ ಬರತಕ್ಕಂತಹ ವಿಘ್ನಗಳನ್ನು ನಾಶ ಮಾಡುತ್ತಾನೆ. ಇದನ್ನೇ ವಿಶೇಷವಾಗಿ ಆಯುರ್ಯಜ್ಞ ಪ್ರಕರಣದಲ್ಲಿ ತಿಳಿಸಿಕೊಡುತ್ತಾರೆ. ನಮ್ಮ ಜೀವನವೇ ದೊಡ್ಡ ಯಜ್ಞವಾದರೆ ಅದಕ್ಕೆ ಪ್ರಾತಃಸವನ, ಮಧ್ಯಂದಿನ ಸವನ, ಸಾಯಂ ಸವನ ಅಂತ 3 ಭಾಗಗಳಾದರೆ ತತ್ವಾಭಿಮಾನಿಗಳೇ ವಸು, ರುದ್ರ, ಆದಿತ್ಯ ರೂಪಗಳಿಂದ ಇದ್ದುಕೊಂಡು ಅವರೇ ವಸುಗಳು, ಅವರೇ ರುದ್ರರು, ಅವರೇ ಆದಿತ್ಯರು ಅಂತ ಹೆಸರಿಂದ ಇದ್ದುಕೊಂಡು ಯಜಮಾನ ಪ್ರಾರ್ಥನೆ ಮಾಡಿದರೆ ನೀವು ಭಗವಂತನ ಸೇವೆ ಮಾಡುವ ಮಹಾಭಾಗವತರಯ್ಯ, ನೀವು ನಿಯಮನ ಮಾಡುವ ಕಾಲ ನನ್ನ ಜೀವನ, ಈ ಜೀವನದಲ್ಲಿ ನನಗೆ ರೋಗಾದಿ ವಿಘ್ನಗಳು ಅಪಮೃತ್ಯು ಮೊದಲಾದವು ಬಾರದಂತೆ ಕಾಪಾಡಿ ಅಂತ ಹೇಳಿದರೆ ಅವರು ರಕ್ಷಣೆ ಮಾಡುತ್ತಾರೆ. ಅಂದರೆ ಜನಾರ್ದನ ಭಗವಂತ ಹೇಗೆ ರಕ್ಷಣೆ ಮಾಡುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ತಾತ್ವಿಕಾಶ್ರಿತ ಚಾರ್ವಂಗ, ಅದ್ಭುತವಾದ ರೂಪ ಧಾರಣೆ ಮಾಡಿಕೊಂಡು ತಾತ್ವಿಕರಲ್ಲಿ ನಿಂತು, ತತ್ವಾಭಿಮಾನಿ ದೇವತೆಗಳಲ್ಲಿ ನಿಂತು ನಾವು ಮಾಡತಕ್ಕಂಥ ಈ ಶ್ರಾದ್ದ ಕರ್ಮಕ್ಕೆ ಯಾವ ರೀತಿಯಾದ ತೊಂದರೆ ಬಾರದಂತೆ ಕಾಪಾಡುತ್ತಾನೆ. ಇಲ್ಲಿ ಶ್ರಾದ್ದ ಕರ್ಮ ಅಂದ್ರೆ ಆ ಒಂದು ದಿವಸ ಮಾಡತಕ್ಕಂಥ ಶ್ರಾದ್ದ ಕರ್ಮ ಅಂತಷ್ಟೇ ಅಲ್ಲ ಅರ್ಥ. ನಮ್ಮ ಇಡೀ ಬದುಕೇ ದೊಡ್ಡ ಶ್ರಾದ್ದ, ಭಗವಂತನ ಪ್ರತ್ಯಕ್ಷ ಮಾಡತಕ್ಕಂತಹ ಸಕಲ ಕರ್ಮಗಳು ಶ್ರಾದ್ದವೇ. ಆ ಶ್ರಾದ್ದವನ್ನು ರಕ್ಷಣೆ ಮಾಡಲಿಕ್ಕೆ ಭಗವಂತ ಶ್ರಾದ್ದ ಸ್ವಾಮಿ ಜನಾರ್ದನ ತತ್ವಾಭಿಮಾನಿಗಳಲ್ಲಿ ನಿಂತು ಸಲಹತಾನೆ ಎಂಬುದನ್ನು ಇಲ್ಲಿ ತಿಳಿಸಿಕೊಡ್ತಾ ಮುಂದೆ ಜಯ ಜಯ ಜಯಕಾಂತ ದತ್ತಾತ್ರೇಯ ಕಪಿಲ ಮಹಿದಾಸ ಭಕ್ತಪ್ರಿಯ ಪುರಾತನ ಪುರುಷ ಪೂರ್ಣಾನಂದ ಜ್ಞಾನಘನ ಹಯವದನ ಹರಿ ಹಂಸ ಲೋಕತ್ರಯ ವಿಲಕ್ಷಣ ನಿಖಿಳ ಜಗದಾಶ್ರಯ ನಿರಾಮಯ ದಯದಿ ಸಂತೈಸೆಂದು ಪ್ರಾರ್ಥಿಪುದು. ಇಲ್ಲಿ ಅದ್ಭುತವಾಗಿರತಕ್ಕಂಥ ಶ್ರಾದ್ದ ಕಾಲದಲ್ಲಿ ಭಗವಂತನ ಗುಣಗಳನ್ನ ಯಾವುದು ಯಾವುದು ಚಿಂತನೆ ಮಾಡಬೇಕು ಎಂಬುದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ದೇವರಿಗೆ ಜಯ ಅಂತ ಹೇಳಿದರೆ ಹೇಗೆ, ಕನ್ನಡಿಯಲ್ಲಿರತಕ್ಕಂಥ ಪ್ರತಿಬಿಂಬ, ಅದಕ್ಕೆ ಮೈತುಂಬ ಆಭರಣ ಬರಬೇಕಾದರೆ ನಮ್ಮ ಮೈತುಂಬ ಆಭರಣ ಹಾಕೊಂಡ್ರೆ ಅದರ ಮೈತುಂಬ ಆಭರಣ ಕಾಣುತ್ತೆ. ಅದೇ ತರ ದೇವರಿಗೆ ಜಯ ಆಗಲಿ ಅಂತ ನಾವು ಕೂಗಿದರೆ ನಮಗೆ ವಿಶೇಷವಾಗಿ ಜಯ ಆಗುತ್ತೆ. ಅದನ್ನು ಹೇಳ್ತಾ ಪ್ರತ್ಯೇಕವಾಗಿ ದೇವರಿಗೆ ಜಯ ಎಂಬುದು ನಾವು ಹೇಳೋದ್ರಿಂದ ಏನು ಬರೋದಿಲ್ಲ, ಆತ ಯಾವಾಗ್ಲೂ ಜಯವಂತನೇ. ಆತನ ಜಯ ಯಾವಾಗ್ಲೂ ಇದೆ ಎಂಬುದು ಕೀರ್ತನೆ ಮಾಡಿದ್ದಕ್ಕೆ ನಮಗೆ ಜಯ ಸದಾ ಬರುತ್ತೆ. ಅದಕ್ಕೆ ಜಯ ಜಯ ಜಯಾಕಾಂತ ಜಯಾಕಾಂತ ಜಯಾಪತಿಯಾಗಿರ್ತಕ್ಕಂತಹ ಸಂಕರ್ಷಣ ನಿನಗೆ ಸದಾ ಜಯವಾಗಲಿ. ಹರಿಯೇ, ನೀನೇ ದತ್ತಾತ್ರೇಯ ನಾಮಕನಾಗಿದ್ದೀಯ. ದತ್ತಾತ್ರೇಯ ಅಂತ ಇಲ್ಲಿ ಸ್ತೋತ್ರ ಮಾಡಿದ್ದು ಯೋಗಿಗಳಾಗಿರತಕ್ಕಂತಹ ಸನಕಾದಿಗಳಿಗೆ ಯೋಗ ಮಾರ್ಗವನ್ನು ಉಪದೇಶ ಕೊಟ್ಟಿರತಕ್ಕಂತಹ ರೂಪ. ಕಪಿಲ ತಾಯಿಗೆ ಸಾಂಖ್ಯ ಯೋಗವನ್ನ ಜ್ಞಾನ ಯೋಗವನ್ನ ಉಪದೇಶ ಮಾಡಿರತಕ್ಕಂತಹ ರೂಪ. ಮಹಿದಾಸ ವಿಶೇಷವಾಗಿರತಕ್ಕಂತಹ ತತ್ವಜ್ಞಾನವನ್ನ ಉಪನಿಷತ್ತಿನ ಮೂಲಕ ಭಗವಂತ ಅದ್ಭುತವಾಗಿ ತಿಳಿಸಿಕೊಟ್ಟ. ನಂತರ ಮಹಿದಾಸ ನಾಮಕನಾಗಿ ತತ್ವಜ್ಞಾನ ಅಂತ ಅಂತರಂಗದ ವಿಶೇಷ ಉಪಾಸನೆಗಳನ್ನೆಲ್ಲ ಕೂಡ ಬಿಚ್ಚಿ ಹೇಳಿದ ರೂಪ ಮಹಿದಾಸ ರೂಪ. ಇವನೇ ಭಕ್ತಪ್ರಿಯ ಪುರಾತನ ಪುರುಷ. ಎಷ್ಟು ಪುರಾತನ ಅಂದ್ರೆ ಅವನಿಗೆ ಆದಿ ಇಲ್ಲ ಅಂತ್ಯವೂ ಇಲ್ಲ ಅಂತ ಪುರಾತನ ಪುರುಷ ಪೂರ್ಣಾನಂದ. ಇಷ್ಟು ಶ್ರಾದ್ದ ಮಾಡಿ ಎಲ್ಲ ಮಾಡಿದ ಮೇಲೆ ಭಗವಂತನಿಗೆ ಕೊಡ್ತಾ, ಸ್ವಾಮಿ ನಿನಗರ್ಪಿತ ಅಂತ ಹೇಳ್ತಾ, ಸ್ವಾಮಿ ಅಂದ್ರೆ ನಾನೇನು ನಿನಗೆ ಕೊಟ್ಟೆ ಅಂತ ಚಿಂತನೆ ಬೇಡ, ಅವನಿಗೇನು ಬೇಕಾಗಿಲ್ಲ, ಆನಂದ ಪೂರ್ಣನಾಗಿದ್ದಾನೆ, ನಮಗಾಗಿ ಸ್ವೀಕಾರ ಮಾಡುತ್ತಾ ಇದ್ದಾನೆ ಅಷ್ಟೇ ಹೊರತು ಅವನಿಗೆ ನಮ್ಮಿಂದ ಆಗಬೇಕಾಗಿದ್ದು ಏನೂ ಇಲ್ಲ ಎಂಬ ಎಚ್ಚರ ಆ ಶ್ರಾದ್ದದ ಕಾಲದಲ್ಲಿ ಇರಬೇಕು. ಪೂರ್ಣಾನಂದ ಮಾನಘನ ಜ್ಞಾನಘನ ಅಂತ ಎರಡೂ ಪಾಠಾಂತರ ಇದೆ. ಆ ರೀತಿಯಾಗಿ ಭಗವಂತ ಪೂರ್ಣ ಆನಂದ, ಪೂರ್ಣ ಜ್ಞಾನ, ಪೂರ್ಣ ವಿಶೇಷವಾಗಿರತಕ್ಕಂಥ ಐಶ್ವರ್ಯ ಸಂಪನ್ನ ಇವನೇ ಹಯವದನ ರೂಪದಲ್ಲಿದ್ದಾನೆ. ನಂತರ ಈ ಹಯವದನ ರೂಪವೇ ಅದ್ಭುತವಾಗಿರತಕ್ಕಂಥ ಮುಕ್ತರಿಗೆ ಜ್ಞಾನೋಪದೇಶ ಮಾಡತಕ್ಕಂಥ ರೂಪ ಅಂತ ಹೇಳ್ತಾ ಇದ್ದಾರೆ. ಇವನೇ ಈ ಹಯಗ್ರೀವ ರೂಪವೇ ಗಾಯತ್ರಿ ಮಂತ್ರಗತ ರೂಪ. ಈ ಹಯಗ್ರೀವ ರೂಪವೇ ಎಲ್ಲರ ನಾಲಿಗೆಯಲ್ಲಿ ನಲಿದಾಡುವಂತಹ ರೂಪ. ಈ ಹಯಗ್ರೀವ ರೂಪವೇ ಎಲ್ಲರ ಆಶ್ರಯವಾಗಿ ಭೂಮಿಯಲ್ಲಿದ್ದುಕೊಂಡು ಎಲ್ಲರನ್ನ ಹೊತ್ತಿರುವ ರೂಪ. ಈ ಹಯಗ್ರೀವ ರೂಪವೇ ಅದ್ಭುತವಾಗಿ ಜ್ಞಾನವನ್ನು ಉಪದೇಶ ಕೊಡತಕ್ಕಂಥ, ಮುಕ್ತರಿಗೆ ಜ್ಞಾನಕ್ಕೂ ಉಪದೇಶ ಕೊಡತಕ್ಕಂಥ ರೂಪ ಈ ಹಯಗ್ರೀವ ರೂಪ ಅಂತ ಹೇಳ್ತಾ ಇದ್ದಾರೆ. ಇನ್ನ ಹಯವದನ ಹರಿ ಎಂದ್ರು. ಇಷ್ಟೆಲ್ಲ ರೂಪಗಳಿಂದ ಕೊಡಿರತಕ್ಕಂಥ ರೂಪ ಯಾವುದು ಅಂತ ಹೇಳಿದರೆ ಹರಿ. ಆರೋಲ ನಮ್ಮ ವಿಮರೂಪಿಯೇ, ಅದರಿಂದ ಹರಿ. ಹಂಸ ಶುದ್ಧನಾಗಿರತಕ್ಕಂಥ ಅಂತ ಹೇಳ್ತಾರೆ. ಈತನಿಗೆ ಹಂಸ ಅಂತ ಯಾಕೆ ವಿಶೇಷವಾದ ಹೆಸರು ಅಂದ್ರೆ, ಸಂಸಾರಂ ಹಂತಿ ಇತಿ ಹಂಸ. ಸಂಸಾರವನ್ನ ನಾಶ ಮಾಡುತ್ತಾನಾದ್ದರಿಂದ ಹಂಸ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ದುಃಖಾದಿ ದೋಷಹೀನ, ದುಃಖಾದಿ ದೋಷಗಳಿಂದ ದೂರನಾಗಿರತಕ್ಕಂಥ ಭಗವಂತನಿದ್ದಾರಲ್ಲ, ಅದಕ್ಕೆ ಇವನು ಹಂಸ ಶುದ್ಧ ಅಂತ ಹೇಳ್ತಾ ಇದ್ದಾರೆ. ಲೋಕತ್ರಯ ವಿಲಕ್ಷಣ, ಎಲ್ಲಾ ಲೋಕ ಮೂರು ಲೋಕಗಳಿಗಿಂತ ಮೂರು ಲೋಕಕ್ಕೆ ಆಧಾರವಾಗಿದ್ದಾನೆ, ಮೂರು ಲೋಕದ ಒಳ ಹೊರಗೂ ನಿಂತಿದ್ದಾನೆ, ಪ್ರತಿಯೊಂದು ಪದಾರ್ಥದಲ್ಲೂ ಇದ್ದಾನೆ, ಆಯಾ ಆಕಾರದಿಂದಿದ್ದಾನೆ, ಪ್ರತಿಯೊಂದು ಜೀವರಾಶಿ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಅವರವರ ಆಕಾರದಲ್ಲಿದ್ದಾನೆ. ಹಾಗಂತ ಅದು ಯಾವುದೂ ಅವನಲ್ಲ, ಅವರಿಗಿಂತ ವಿಲಕ್ಷಣನಾಗಿದ್ದಾನೆ. ವಿರಾಟ ರೂಪದ ಚಿಂತನೆ ಮಾಡಬೇಕು. ಹೇಗಿರುತ್ತಾನೆ? ಪ್ರತಿಯೊಬ್ಬ ಜೀವರ ಸುತ್ತು ಅವರವರ ಆಕಾರದಲ್ಲಿ ಇರ್ತಾನೆ, ಆದರೆ ಕಾಣುವ ಆಕಾರವೇ ವಿರಾಟ್ ರೂಪ ಅಲ್ಲ, ಆ ಆಕಾರದಲ್ಲಿ ಅದಕ್ಕಿಂತ ವಿಲಕ್ಷಣವಾದ ರೂಪ ಅವರ ಸುತ್ತು ನಿಂತಿದೆ. ಅದನ್ನು ಹೇಳುತ್ತಾರೆ, ಲೋಕತ್ರಯ ವಿಲಕ್ಷಣ ನಿಖಿಳ ಜಗದ ಆಶ್ರಯ. ಎಲ್ಲಾ ಜಗತ್ತಿಗೆ ಆಶ್ರಯನಾಗಿರ್ತಕ್ಕಂತಹ ಭಗವಂತ ನಿರಾಮಯ ಆಮಯ ರಹಿತ ರೋಗಾದಿ ರಹಿತ ಅಂದ್ರೆ ಈ ದೋಷ ದೂರ ಅಂತ ಹೇಳ್ತಾ ಇದ್ದಾರೆ. ಇಂಥ ನಿರಾಮಯ ದಯದಿ ಸಂತೈಸೆಂದು ಪ್ರಾರ್ಥಿಪದು. ನೀನೇ ವಿಶೇಷವಾಗಿ ನನ್ನನ್ನು ವಿಶೇಷವಾಗಿ ರಕ್ಷಣೆ ಮಾಡಬೇಕು. ಅಂದರೆ ಪಿತೃಗಳಲ್ಲಿ ಎಲ್ಲಾ ಕಡೆ ನೀನೇ ಇದ್ದುಕೊಂಡು ಹೇ ಸ್ವಾಮಿ ಆಮಯಗಳಿಂದ ನಿಷ್ಪ್ರಾಂತ ಅಂದರೆ ವಿಶೇಷವಾಗಿ ಭವರೋಗದಿಂದ ದೂರನಾದವ ಎಂಬುದನ್ನ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರೆ ಅವಾಗೆ ಹೇ ಭಗವಂತ ಏನು ಮಾಡುತ್ತಾನೆ? ಎಲ್ಲಾ ಪಿತೃಗಳಲ್ಲಿ ತಾನೇ ನಿಂತುಕೊಂಡು ಅವರಿಗೆ ಆನಂದಾದಿಗಳನ್ನು ಕೊಟ್ಟು ಅವರ ಅನುಗ್ರಹದಿಂದ ತಾನೇ ನಮ್ಮಲ್ಲೂ ನಿಂತು ನಮಗೆ ಬೇಕಾಗಿರತಕ್ಕಂತಹ ಭಗವಂತನ ಸಂತತ ಚಿಂತನ ನಿಶ್ಚಯ ಜ್ಞಾನಪೂರ್ವಕ ಕಾಲಹರಣ ಮಾಡದೆ ಸತತ ಆದರದಿಂದ ಶ್ರೀಹರಿ ಪದಾರವಿಂದಗಳಲ್ಲಿ ಮನಸ್ಸಿಟ್ಟಿರುವಂತಹ ಯೋಗ ಮಾರ್ಗವನ್ನ ನಮಗೆ ತಿಳಿಸಿಕೊಡ್ತಾನೆ, ಅನುಷ್ಠಾನ ಮಾಡಿಸ್ತಾನೆ. ಈ ಒಂದು ಶ್ರಾದ್ದ ಕರ್ಮವನ್ನ ಚೆನ್ನಾಗಿ ಮಾಡಿದರೆ ಈ ರೀತಿ ಭಗವಂತನ ಪ್ರಾರ್ಥನೆ ಮಾಡಬೇಕಂತೆ. ಸ್ವಾಮಿ ನೀನೇ ಅನುಗ್ರಹ ಮಾಡಬೇಕಯ್ಯ, ಯಾಕಂದ್ರೆ ಶ್ರಾದ್ದ ಮೂರ್ತಿ ನೀನೇ, ಶ್ರಾದ್ದದಲ್ಲಿ ಬಂದಿರತಕ್ಕಂಥ ರೂಪದಲ್ಲಿ ಅವರ ರೂಪದಲ್ಲೂ ಬಂದವ ನೀನೇ, ಶ್ರಾದ್ದ ಪದಾರ್ಥವತ ನೀನೇ, ಶ್ರಾದ್ದ ನನ್ನಲ್ಲಿ ನಿಂತು ಮಾಡಿಸುವವ ನೀನೇ, ಎಲ್ಲ ನೀನೇನಯ್ಯ, ದಯದಿಂದ ನೀನೇ ಕಾಪಾಡಬೇಕು. ಇಲ್ಲದಿದ್ರೆ ನಮ್ಮ ಮನಸ್ಸು ಪದಾರ್ಥ ತಂತ್ರ ಮಂತ್ರ ಎಲ್ಲ ಲೋಪಭೂಯಿಷ್ಟ, ಇದರನ್ನ ನೀನೇ ಉದ್ಧಾರ ಮಾಡಬೇಕಯ್ಯ ಅಂತ ಭಗವಂತರನ್ನ ನಾವು ಪ್ರಾರ್ಥನೆ ಮಾಡಿದರೆ ಭಗವಂತ ಅಲ್ಲಿ ಹೇಳುತ್ತಾರೆ, ನಾವು ಮಾಡಿದ ಅಂದರೆ ಭಗವಂತ ನಮ್ಮಿಂದ ಮಾಡಿಸಿದರೂ ಕೂಡ ಆ ಕರ್ಮದಲ್ಲಿ ಏನೇನು ಲೋಪಗಳಿದ್ರು ಭಗವಂತನ ವಿಶೇಷವಾಗಿರತಕ್ಕಂಥ ನಾಮೋಚ್ಚಾರಣೆ ಅವನ ಕರುಣಾಸ್ಮರಣೆಯಿಂದ ಅವನ ಕರುಣೆಯನ್ನು ಸತತ ಸ್ಮರಣೆ ಮಾಡುವುದರಿಂದ ಎಲ್ಲಾ ಕರ್ಮ ಪೂರ್ಣ ಆಗಿಬಿಡುತ್ತೆ ಎಂಬುದನ್ನ ದಾಸರಾಯರು ನಮಗೆ ಅದ್ಭುತವಾಗಿ ತಿಳಿಸಿಕೊಡತಾ ಇದ್ದಾರೆ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.